ಸ್ನೇಹಿತರೇ ನಮಸ್ಕಾರ, ಹೇಗಿದ್ದೀರಾ? ನೀವು ಗಮನಿಸಿರ್ಬೋದು, ಕೆಲವರು ಮಾತಾಡುವಾಗ ಎಳೆದು ಎಳೆದು ಮಾತಾಡ್ತಿರ್ತಾರೆ. ನಿನ್ನ ಹೆಸರೇನು ಅಂತ ಕೇಳಬೇಕು ಅಂತ ಇಟ್ಕೊಳ್ಳಿ. ನನ್ನ ಹೆಸರು ಏನು ಅಂತ, ಅಥವಾ ಹೇಳಿದ ಪದವನ್ನು ಅಕ್ಷರವನ್ನು ಒಂದು ಐದಾರು ಸರ್ತಿ ಹೇಳ್ತಾನೆ ಇರ್ತಾರೆ. ಕೆಲವೊಮ್ಮೆ ಅಂತೂ ತುಟಿ ಹೇಳ್ಕೊಂಡು ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ ತುಂಬ ತುಂಬ ಟೈಮ್ ತೊಗೊಂಡು ಮಾತಾಡ್ತಾ ಇರ್ತಾರೆ. ಇದೇನು, ಯಾಕೆ ಹೀಗೆ? ಇದ್ರ ಬಗ್ಗೆನೇ ಇರುವುದು ಇವತ್ತಿನ ಟಾಕ್. ವೆಲ್ಕಮ್. ಇವತ್ತು ನಾನು ಮಾತಾಡ್ತಾ ಇರೋದು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ, ಉಗ್ಗುವಿಕೆಯ ಬಗ್ಗೆ. ನಾನು ಈಗಾಗಲೇ ಹೇಳಿದ್ನಲ್ವಾ, ಕೆಲವು ರೀತಿಯ ಮಾತು ಆಡುವಂಥದ್ದು ಈ ಥರ ಮಾತನಾಡುವ ಶೈಲಿಗೆ ಉಗ್ಗುವಿಕೆ ಅಥವಾ ತೊದಲೋದು ಅಥವಾ ಇಂಗ್ಲೀಷ್ನಲ್ಲಿ ಸ್ಟಟರಿಂಗ್ ಆರ್ ಸ್ಟ್ಯಾಮರಿಂಗ್ ಅಂತ ಕರೀತಾರೆ. ಹಾಗಂದರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಸ್ಟಟ್ರಿಂಗ್ ಅಥವಾ ಸ್ಟ್ಯಾಮರಿಂಗ್ ಅನ್ನೋದು ಒಂದು ರೀತಿಯ ಸ್ಪೀಚ್ ಡಿಸಾರ್ಡರ್. ಇದನ್ನು ಡಿಫ್ಲೂಯೆಂಟ್ ಸ್ಪೀಚ್ ಅಂತ ಕೂಡ ಕರೀತಾರೆ. ಒಂದು ಸಮೀಕ್ಷೆ ಪ್ರಕಾರ ಈ ಒಂದು ಡಿಸಾರ್ಡರ್ 2-6 ವರ್ಷದ ಮಕ್ಕಳಲ್ಲಿ 5-10%, ಅದರಲ್ಲೂ ಹೆಚ್ಚಾಗಿ ಗಂಡು ಮಕ್ಕಳನ್ನು ಒಂದಲ್ಲ ಒಂದು ಸಮಯದಲ್ಲಿ ಕಾಡುತ್ತೆ. ದೊಡ್ಡವರಾಗ್ತಾ ಇದು ಮೆಜಾರಿಟಿ ಮಕ್ಕಳಲ್ಲಿ ಸರಿ ಹೋಗಿಬಿಡುತ್ತೆ. ಆದರೆ ಮಕ್ಕಳಾಗಿದ್ದಾಗ ಈ ಥರ ತೊಂದರೆ ಇರೋರಲ್ಲಿ ಸುಮಾರು ಒಂದು 25% ಜನರಿಗೆ ದೊಡ್ಡವರಾದ್ಮೇಲೂ ಇದು ಉಳ್ಕೊಂಡ್ಬಿಡುತ್ತೆ. ಹಾಗಾದರೆ ಉಗ್ಗುವಿಕೆಗೆ ಕಾರಣಗಳೇನು ಅಂತ ನೋಡೋದಾದರೆ 3 ವಿಭಾಗಗಳನ್ನು ಮಾಡಿಕೊಳ್ಬಹುದು. ಒಂದು ದೈಹಿಕ ಕಾರಣಗಳು, ಮತ್ತೊಂದು ಸಾಮಾಜಿಕವಾದಂತಹ ವಾತಾವರಣದಲ್ಲಿ ಇರುವಂತಹ ಪರಿಸರದಲ್ಲಿರುವಂತಹ ಕಾರಣಗಳು, ಮೂರನೇದಾಗಿ ಮಾನಸಿಕವಾಗಿ ಉಂಟಾಗುವಂತಹ ಡಿಸಾರ್ಡರ್ಸ್ ಅಥವಾ ತೊಂದರೆಗಳು ಅಥವಾ ಕಾರಣಗಳು. ದೈಹಿಕ ಮತ್ತು ಸಾಮಾಜಿಕ ತೊಂದರೆಯಿಂದ ಅಂದರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸು ಅಥವಾ ಮನೆಯಲ್ಲಿ ಹಿರಿಯರು ಮಾತನಾಡುವಂಥದ್ದು 2-3 ಭಾಷೆಗಳಾಗಿದ್ದರೆ ಮಕ್ಕಳಲ್ಲಿ ಉಂಟಾಗುವಂಥ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅದರಿಂದ ಉಂಟಾಗುವಂತಹ ತೊಂದರೆ, ಅಥವಾ ಮಗು ಏನಾದರೂ ತೊದಲು ಮಾತಲ್ಲಿ ಹೇಳಿದರೆ ದೊಡ್ಡವರು ಅದನ್ನು ಅರ್ಥ ಮಾಡಿಕೊಳ್ಳೋದು ಬೇರೆ ಆಗಿದ್ದಾಗ ಮಗುವಿನಲ್ಲಿ ಉಂಟಾಗುವಂತಹ ಒಂದು ಏನು ಹೇಳ್ತೀವಿ, ಕನ್ಫ್ಯೂಷನ್. ಆರ್ ಮಾತನಾಡೋದಕ್ಕೆ ಬಳಸುವಂತಹ ಅಂಗಾಂಗಗಳಲ್ಲಿ ನ್ಯೂನತೆ ಇದ್ದಾಗ. ಹೀಗೆ ಉಗ್ಗುವಿಕೆ ಆಗ್ತಾ ಇದ್ದರೆ ಸರಿ ಮಾಡೋದಕ್ಕೆ ಸ್ಪೀಚ್ ಥೆರಪಿ ಅಥವಾ ಸಣ್ಣ ಪುಟ್ಟ ಸರ್ಜರಿಗಳು, ಹೀಗೆ ಅನೇಕ ವಿಧಾನಗಳಿವೆ. ಆದರೆ ಇಲ್ಲಿ ನಾನು ಇವತ್ತು ಮಾತಾಡೋದಕ್ಕೆ ಹೊರಟಿರೋದು ಸೈಕಲಾಜಿಕಲ್ ಆರ್ ಮಾನಸಿಕವಾಗಿ ಆ ಕಾರಣದಿಂದ ಉಗ್ಗುವಿಕೆ ಇರೋರ ಕುರಿತಾಗಿ. ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ ಬಹುತೇಕ ಸ್ಟ್ಯಾಮರ್ ಇರೋರಿಗೆ ತುಂಬ ಆಳವಾದ ಅಥವಾ ಮಾನಸಿಕವಾಗಿ ಘಾಸಿಗೊಳಿಸುವಂತಹ ಘಟನೆಗಳು ಅವರ ಜೀವನದಲ್ಲಿ ನಡೆದಿರುತ್ತೆ. ಅಂಥ ಕಾರಣಗಳಿಂದ ಇವರಿಗೆ ಈ ಉಗ್ಗುವಿಕೆಯ ಏನು ತೊಂದರೆ ಉಂಟಾಗ್ತಾ ಇರುತ್ತೆ. ಆ ವ್ಯಕ್ತಿಯ ಆ್ಯಟಿಟ್ಯೂಡ್, ಅದು ಪಾಸಿಟಿವ್ ಆಗಿರಲಿ ಅಥವಾ ನೆಗೆಟಿವ್ ಆಗಿರಲಿ, ಯಾವುದೇ ಆಗಿರಬಹುದು, ಸ್ವಲ್ಪ ಮಟ್ಟಿಗೆ ಅವರ ಆ್ಯಟಿಟ್ಯೂಡ್ ಕೂಡ ಇಂತಹ ಒಂದು ತೊಂದರೆಗೆ ಕಾರಣ ಆಗುತ್ತೆ. ಮತ್ತು ಇವೇ ಅಂದರೆ ಈ ಆ್ಯಟಿಟ್ಯೂಡು, ಪಾಸಿಟಿವ್ ಆ್ಯಟಿಟ್ಯೂಡ್ ಅಥವಾ ನೆಗೆಟಿವ್ ಆ್ಯಟಿಟ್ಯೂಡ್ ಅಂತ ಏನು ಹೇಳೋದ್ನಲ್ಲ, ಈ ಫ್ಯಾಕ್ಟರ್ಸೇ ಅವರ ಉಗ್ಗುವಿಕೆಯನ್ನು ನಿಲ್ಲಿಸಬಹುದಾ ಅಥವಾ ಕಡಿಮೆ ಮಾಡಬಹುದಾ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಅವರಲ್ಲಿರುವಂತಹ ಭಯ, ಕೋಪ, ಕೀಳರಿಮೆ ಮತ್ತು ಯೋಚನೆ ಮಾಡುವಂತಹ ಲಹರಿ ಏನಿರುತ್ತೆ ಅಂದರೆ ಕಂಟಿನ್ಯೂಯೇಷನ್ ಆಫ್ ಥಾಟ್ ಪ್ರೋಸೆಸ್, ಅದು ಅದರಲ್ಲಿರುವಂತಹ ಕನ್ಫ್ಯೂಷನ್ಸ್, ಅವ್ರಿಗೆ ಏನೋ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಇರೋದಿಲ್ಲ, ಅಥವಾ ಏನು ಮಾತಾಡ್ತಿರ್ತೀನಿ, ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಸರಾಗವಾದ ಒಂದು ಹರಿವು ಅಲ್ಲಿ ಇರೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವರಲ್ಲಿ ಈ ಕಾರಣದಿಂದ ಉಂಟಾಗಬಹುದಾದಂತಹ ಅಥವಾ ಬೇರೆ ಬೇರೆ ಯಾವುದೇ ಕಾರಣದಿಂದ ಉಂಟಾಗುವಂತಹ ಖಿನ್ನತೆ, ಆತಂಕ, ಫ್ರಸ್ಟ್ರೇಷನ್, ಸಮಾಜದ ಬಗೆಗಿನ ಧೋರಣೆಗಳು ಮತ್ತು ಅವರು ಅನುಭವಿಸಿರಬಹುದಾದಂತಹ ಅವಮಾನ, ಒಂಟಿತನ, ಹೀಗೆ ಈ ಎಲ್ಲವೂ ಅವರು ಉಗ್ಗೋದಕ್ಕೆ ಅಥವಾ ಉಗ್ಗುವಿಕೆಗೆ ಕಾರಣ ಆಗ್ತಾ ಹೋಗುತ್ತೆ. ಹಾಗಾದರೆ ಉಗ್ಗೋದು ಅಂದ್ರೇನು ಗೊತ್ತಾಯಿತು, ಕಾರಣಗಳು ಸ್ವಲ್ಪ ಮಟ್ಟಿಗೆ ಗೊತ್ತಾಯಿತು, ಇನ್ನು ಇದಕ್ಕೆ ಪರಿಹಾರ ಕ್ಯೂರ್ಸ್ ಏನಿರಬಹುದು ನೋಡೋಣವಾ. ಮಾನಸಿಕ ಏರುಪೇರಿಗಳಿಂದಾಗಿ ಈ ತೊಂದರೆ ಆಗ್ತಿದ್ದಾಗಲೂ ಈ ಮುಂದೆ ನಾನು ಹೇಳುವಂತಹ ಪರಿಹಾರಗಳನ್ನು ಅಳವಡಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಟ್ರಿಗರ್ ವರ್ಡ್ಸ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಏನು ಅಂದರೆ ಟ್ರಿಗರ್ ವರ್ಡ್ಸ್ ಅಥವಾ ಅಕ್ಷರಗಳು ಕೆಲವಿವೆ, ಅವುಗಳನ್ನು ಅವಾಯ್ಡ್ ಮಾಡೋದು. ಅಂದರೆ ಕ, ಗ, ತ ಮತ್ತು ಪ ಅಕ್ಷರಗಳಿಂದ ಶುರುವಾಗುವಂತಹ ಪದಗಳಿಗೆ ಪರ್ಯಾಯ ಪದಗಳನ್ನು ಮಾತಿನಲ್ಲಿ ಬಳಸೋದು. ಉದಾಹರಣೆಗೆ ತಂದೆ ತಾಯಿ ಅಂತ ಹೇಳಬೇಕು ಅಂತ ಇಟ್ಕೊಳ್ಳಿ. ಅವ್ರು ಹೇಗೆ ಹೇಳ್ತಾರೆ, ತ ತಂದೆ, ತಾಯಿ ಅಂತ ಒತ್ತಿ ಒತ್ತಿ ಗ್ಯಾಪ್ ತಗೊಂಡು ಕತ್ತಿನ ನರಗಳನ್ನು ಅಥವಾ ಮಾಂಸಖಂಡವನ್ನು ಎಳ್ಕೊಂಡು ಮಾತಾಡ್ತಾ ಇರ್ತಾರಲ್ವಾ. ಈ ಥರ ಅಕ್ಷರಗಳು ಕ ಗ ತ ಪ ಅಕ್ಷರಗಳಿಂದ ಶುರುವಾಗುವಂತಹ ಪದಗಳಿಗೆ ಪರ್ಯಾಯ ಪದಗಳು. ತಂದೆ ತಾಯಿ ಅನ್ನೋ ಕಡೆ ಅಪ್ಪ ಅಮ್ಮ ಅಂತಲೋ, ಗಣಿತ ಅನ್ನುವ ಕಡೆ ಲೆಕ್ಕ ಅಥವಾ ಮ್ಯಾಥ್ ಅನ್ನೋದನ್ನು ಹೀಗೆ ನಿಧಾನವಾಗಿ, ಇನ್ನು ಎರಡನೇ ಪರಿಹಾರ, ನಿಧಾನವಾಗಿ ಅವರು ಮಾತನ್ನು ಆಡಬೇಕು. ನಿಧಾನವಾಗಿ ಮಾತನ್ನು ಆಡುವಂತಹ ಅಭ್ಯಾಸ ಮಾಡಿಕೊಳ್ಳೋದು, ಹೀಗೆ ಈ ಥರ ಮಾಡೋದ್ರಿಂದ ಕೂಡ ಉಗ್ಗುವಿಕೆಯ ತೊಂದರೆಯನ್ನು ಇರೋರು ಮಾತನಾಡುವಾಗ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ, ತಪ್ಪು ಮಾಡಿಬಿಡ್ತೀನೋ ಅನ್ನೋ ಒಂದು ಆತಂಕ ಇರುತ್ತಲ್ಲ, ಅದನ್ನು ಇಲ್ಲ ಮತ್ತೆ ಉಗ್ಗಿಬಿಡ್ತೀನೋ, ಎಲ್ಲರ ಮುಂದೆ ನಾಚಿಕೆ ಆಗೋಗುತ್ತೆ ಅನ್ನುವಂತಹ ಒಂದು ಟೆನ್ಷನ್ ಏನಿರುತ್ತೆ ಅದನ್ನು ತುಂಬ ತುಂಬ ಮಟ್ಟಿಗೆ ನಾವು ಅವರು ಅದನ್ನು ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಮೂರನೇ ಏನು ಪರಿಹಾರ ಅಂತ ನಾನು ಹೇಳಬಹುದು ಅಂತ ಅಂದರೆ, ತುಂಬ ಗಮನ ಇಟ್ಟು ಮಾತನಾಡಬೇಕು. ಅಂದರೆ ಮೈಂಡ್ಫುಲ್ನೆಸ್ ಟಾಕ್ ಅಂತ ಏನು ಹೇಳ್ತೀವಿ ಅದನ್ನು ಅಳವಡಿಸ್ಕೊಂಡ್ರೆ ಕೂಡ, ನಾನೀಗ ಯಾವ ಪದವನ್ನು ಬಳಸ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಇದೆಲ್ಲ ಫ್ಯಾಕ್ಟರ್ಸ್ನ ಗಮನದಲ್ಲಿಟ್ಕೊಂಡು ಅವರು ಮಾತನಾಡೋದ್ರಿಂದ ಕೂಡ ಇದನ್ನು ಸಾಕಷ್ಟು ಮಟ್ಟಿಗೆ ಪರಿಹಾರ ಕಂಡುಕೊಳ್ಬಹುದು. ನಾಲ್ಕನೇ ಫ್ಯಾಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಅಥವಾ ಧ್ಯಾನ ಮಾಡುವ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಲೂ ಈ ತೊಂದರೆಯಿಂದ ಉಂಟಾಗುವ ಆತಂಕ ಅಥವಾ ಖಿನ್ನತೆ ದೂರ ಆಗುತ್ತೆ. ಇಷ್ಟರ ಮಟ್ಟಿಗೆ ಭರವಸೆಯನ್ನು ಕೊಡಬಲ್ಲೆ. ಏನಂದರೆ ಈ ನಾನೇನಾಗಲೇ ಹೇಳಿದೆ, ಮೈಂಡ್ಫುಲ್ನೆಸ್ ಟಾಕ್ ಇರ್ಬೋದು ಅಥವಾ ಟ್ರಿಗರ್ ಅಕ್ಷರಗಳು ಪದಗಳು ಇವುಗಳನ್ನೆಲ್ಲ ಬದಲಾಯಿಸ್ಕೊಳ್ಳೋ ಅಂಥದ್ದು, ಇವೆಲ್ಲ ಇಟ್ ನೀಡ್ಸ್ ಸರ್ಟನ್ ಅಮೌಂಟ್ ಆಫ್ ಟ್ರೈನಿಂಗ್. ಆದರೆ ಮೆಡಿಟೇಷನ್ ಮತ್ತು ಧ್ಯಾನ ಮಾಡೋದ್ರಿಂದ ಅವರಿಗೆ ಉಂಟಾಗುವಂತಹ ಆತಂಕ, ನಾನಾಗಲೇ ಏನು ಹೇಳಿದೆ ಅಯ್ಯೋ ನನ್ನ ಆಡ್ಕೊಂಬಿಟ್ರೆ ಜನ ನಾಚಿಕೆ ಆಗುತ್ತೆ ಅನ್ನೋ ಅಂತಹ ಏನು ಒಂದು ಟೆನ್ಷನ್ ಇರುತ್ತಲ್ಲ, ಅದನ್ನಂತೂ ಖಂಡಿತವಾಗಲೂ ಮೆಡಿಟೇಷನ್ ಅಥವಾ ಧ್ಯಾನ ಮಾಡೋದ್ರಿಂದ ಕಡಿಮೆ ಮಾಡಿಕೊಳ್ಬಹುದು. ಅಯ್ಯೋ ನಾನು ಮಾತಾಡೋದೇ ಹೀಗೆ ಯಾರು ಏನಾದರೂ ಅಂದ್ಕೊಳ್ಳಿ, ಇಫ್ ಐ ಆಮ್ ಕಮ್ಯುನಿಕೇಟಿಂಗ್ ಪ್ರಾಪರ್ಲಿ, ನಾನು ಹೇಳಿದವ್ರಿಗೆ ಅರ್ಥ ಆದರೆ ಸಾಕು ಅನ್ನುವಂತಹ ಭಾವನೆ ಅವರಲ್ಲಿ ಖಂಡಿತವಾಗಲೂ ಮೂಡುತ್ತೆ. ಇನ್ನು ಸ್ಪೀಚ್ ಥೆರಪಿ, ಐದನೇ ಪರಿಹಾರವಾಗಿ ನಾವು ಏನು ಮಾಡಬಹುದು ಅಂದರೆ ಸ್ಪೀಚ್ ಥೆರಪಿ ಅಥವಾ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೊಡಿಸುವಂಥದ್ದು. ಮತ್ತು ಬಾಯಿ ಅಥವಾ ಕುತ್ತಿಗೆಯ ಭಾಗಗಳನ್ನು ಬಳಸಿ ಮಾಡುವಂಥ ಕೆಲವು ವ್ಯಾಯಾಮಗಳಿವೆ, ಅವುಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡೋದು, ಇವೆಲ್ಲವನ್ನು ಮಾಡ್ತಾ ಇದ್ದರೆ ನಿಸ್ಸಂದೇಹವಾಗಿ ಉಗ್ಗುವಿಕೆ ಇರೋರಿಗೆ ಆಗೋ ಅನೇಕ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗೆ ಇವೆಲ್ಲ ಪರಿಹಾರಗಳ ಅಳವಡಿಕೆಯಿಂದ ಅವರ ಸಮಸ್ಯೆಯು ದೂರ ಆಗಬಹುದು ಅಥವಾ ಅಟ್ಲೀಸ್ಟ್ ಅವರಲ್ಲಿರಬಹುದಾದಂತಹ ಕೀಳರಿಮೆಯಂತೂ ಖಂಡಿತ ದೂರ ಆಗುತ್ತೆ. ಹಾಗಾಗಿ ಉಗ್ಗುವಿಕೆ ಅನ್ನೋದು ಅಥವಾ ಸ್ಟಟರ್ ಮಾಡೋದು ಅಥವಾ ಸ್ಟ್ಯಾಮರಿಂಗ್ ಮಾಡುವಂಥದ್ದು ಇದೊಂದು ದೊಡ್ಡ ಸಮಸ್ಯೆ ಖಂಡಿತ ಆಗೋದಿಲ್ಲ. ನಿಮ್ಮಲ್ಲೇ ಯಾರಿಗಾರು ಇದ್ದರೆ ಖಂಡಿತವಾಗಲೂ ಈ ಪರಿಹಾರಗಳನ್ನು ಅಳವಡಿಸ್ಕೊಳ್ಳಿ, ಅಥವಾ ನಿಮಗೆ ತಿಳಿದಿರೋರು ಗೊತ್ತಿರೋರು ಪರಿಚಯಸ್ಥರಿಗೆ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತವಾಗಲೂ ಈ ಪರಿಹಾರಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಇಷ್ಟು ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್, ಮತ್ತೆ ಸಿಗೋ ತನಕ ಬಿ ಗುಡ್ ಡೂ ಗುಡ್. ನಮಸ್ಕಾರ.